ಆಲ್ ನೇಷನ್ಸ್ ಗಾಸ್ಪೆಲ್ ಪಬ್ಲಿಷರ್ಸ್ ಅವರಿಂದ ಹೃದಯ ಕಸಿ. ನಮ್ಮ ದೇಹದ ಯಾವುದೇ ಅಂಗಕ್ಕೆ ಆರೋಗ್ಯ ಮತ್ತು ದಕ್ಷತೆ ಬೇಕಾದರೆ ಅದು ಹೃದಯವಾಗಿರಬೇಕು. ಹೃದಯವು ಹೆಚ್ಚು ಕೆಲಸ ಮಾಡುವ ಅಂಗವಾಗಿದೆ. ಇದು ಡಬಲ್ ಆಕ್ಷನ್ ಬಾಂಬ್ ಇದ್ದಂತೆ. ಮೊದಲನೆಯದಾಗಿ, ಇದು ದೇಹದಾದ್ಯಂತ ರಕ್ತವನ್ನು ಪರಿಚಲನೆ ಮಾಡುತ್ತದೆ ಮತ್ತು ನಂತರ ಶುದ್ಧೀಕರಣಕ್ಕಾಗಿ ಮೂತ್ರಪಿಂಡಗಳ ಮೂಲಕ ವೈಟಲೈಸರ್ ಅನ್ನು ಕಳುಹಿಸುತ್ತದೆ. ರಕ್ತವನ್ನು ಹೇಳುವುದು ಜೀವನ. ಯಾಜಕಕಾಂಡ 17:11 ಮತ್ತು ಹೃದಯವು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ರಕ್ತ ಪರಿಚಲನೆಯು ಅಡ್ಡಿಯಾಗುತ್ತದೆ ಮತ್ತು ಅಂತಿಮವಾಗಿ ಸಾವು ಬರುತ್ತದೆ. ಈ ಕುತೂಹಲಕಾರಿ ಯಂತ್ರವು ಕೇವಲ ಮುಷ್ಟಿಯ ಗಾತ್ರವನ್ನು ಹೊಂದಿದೆ ಮತ್ತು ವಯಸ್ಕ ವ್ಯಕ್ತಿಯಲ್ಲಿ ಸುಮಾರು 500 ಗ್ರಾಂ ತೂಗುತ್ತದೆ. ಈ ಅದ್ಭುತ ಸ್ನಾಯುವಿನ ಅಂಗವನ್ನು 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಇವೆಲ್ಲವೂ ಪೆರಿಕಾರ್ಡಿಯಂ ಎಂಬ ಪೊರೆಯಿಂದ ಸುತ್ತುತ್ತವೆ. ಈ ಅದ್ಭುತ ಸಾಧನವು ಸಾಮಾನ್ಯವಾಗಿ ನಿಮಿಷಕ್ಕೆ 70 ಬಾರಿ ಬಡಿಯುತ್ತದೆ ಮತ್ತು ಅಂದರೆ ಗಂಟೆಗೆ 4,200 ಬಾರಿ. ಒಂದು ದಿನದಲ್ಲಿ ಇದು 1,800,000 ಬೀಟ್ಗಳಾಗಿರುತ್ತದೆ ಮತ್ತು ಒಂದು ವರ್ಷದಲ್ಲಿ ಅದು ಒಟ್ಟು 3,67,92,000 ಬೀಟ್ಗಳನ್ನು ನೀಡುತ್ತದೆ. ಮತ್ತು ನಾವು ಇದನ್ನು 70 ವರ್ಷವನ್ನು ತಲುಪಿದ ವ್ಯಕ್ತಿಗೆ ಅನ್ವಯಿಸಿದರೆ ಅವನ ಹೃದಯವು 257,54,40,000 ಬಡಿಯುತ್ತಿದೆ ಎಂದು ಹೇಳುವುದಕ್ಕೆ ಸಮಾನವಾಗಿರುತ್ತದೆ. ಒಂದು ಸಾಮಾನ್ಯ ಹೃದಯವು ವರ್ಷಕ್ಕೆ ಪಂಪ್ ಮಾಡಬೇಕಾದ ರಕ್ತದ ಪ್ರಮಾಣವು 24,57,000 ಲೀಟರ್ ಆಗಿದೆ. ಇದು 245 ಟ್ರಕ್ಯಾಂಗ್ಗಳನ್ನು ತುಂಬಲು ಸಾಕಷ್ಟು ರಕ್ತವಾಗಿದೆ. ಪ್ರತಿಯೊಂದು 10,000 ಲೀಟರ್ ಸಾಮರ್ಥ್ಯ ಹೊಂದಿದೆ. 12 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಹೃದಯವು ಉತ್ಪಾದಿಸುವ ಒತ್ತಡವನ್ನು ಲೆಕ್ಕಹಾಕುವುದು. ಆ ಒತ್ತಡದೊಂದಿಗೆ ಅದು ನೆಲದಿಂದ ಸುಮಾರು 30 ಸೆಂಟಿಮೀಟರ್ಗಳಷ್ಟು 65 ಟನ್ಗಳಷ್ಟು ತೂಕಕ್ಕೆ ಸಮನಾದ ಭಾರವನ್ನು ಎತ್ತುತ್ತದೆ. ಮಾನವನ ಹೃದಯದ ದಕ್ಷತೆ ಮತ್ತು ಮಾನವ ದೇಹದ ರಕ್ತನಾಳಗಳು, ಅಪಧಮನಿಗಳು ಮತ್ತು ಕ್ಯಾಪಿಲ್ಲರಿಗಳ ಮೂಲಕ ರಕ್ತ ಪರಿಚಲನೆಗೆ ಮತ್ತೊಂದು ವಿಸ್ಮಯಕಾರಿ ಮತ್ತು ನಂಬಲಾಗದ ವೈದ್ಯಕೀಯ ತನಿಖೆಯು 22,224 ಕಿಲೋಮೀಟರ್ಗಳ ಮಾರ್ಗವನ್ನು ಒಳಗೊಂಡಿದೆ. ಇದನ್ನು ಭೌಗೋಳಿಕ ದೂರಕ್ಕೆ ಪರಿವರ್ತಿಸಿದರೆ ನಾವು ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ನಿಂದ ಚೀನಾದ ಕರಾವಳಿಯ ಹಾಂಗ್ಕಾಂಗ್ಗೆ ಪನಾಮ ಕಾಲುವೆಯ ಮೂಲಕ ಹಾದುಹೋಗುವ ಸಮುದ್ರಯಾನವನ್ನು ಹೊಂದಿದ್ದೇವೆ. ಹೃದಯವು ಎಷ್ಟು ನಿಷ್ಠಾವಂತ ಅಂಗವಾಗಿದೆ. ಕೆಲಸದ ದಿನಗಳು ಮತ್ತು ರಜಾದಿನಗಳನ್ನು ಲೆಕ್ಕಿಸದೆ ಹೃದಯವು ಪ್ರತಿ ದಿನವೂ ತಡೆರಹಿತವಾಗಿ ಕಾರ್ಯನಿರ್ವಹಿಸುತ್ತದೆ. ವಿರಾಮ ಅಥವಾ ರಜಾದಿನವನ್ನು ಎಂದಿಗೂ ಕೇಳುವುದಿಲ್ಲ. ಅವರು ನಿವೃತ್ತಿ ಅಥವಾ ಸಾಮಾಜಿಕ ಪ್ರಯೋಜನಗಳನ್ನು ಸಹ ಬಯಸುವುದಿಲ್ಲ. ಅದರ ಮಾಲೀಕರು ಶಾಂತಿಯುತವಾಗಿ ನಿದ್ರಿಸಿದಾಗ ಅಥವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗಲೂ ಅದು ನಿಷ್ಠೆಯಿಂದ ಕೆಲಸ ಮಾಡುತ್ತದೆ. ಸಹಜವಾಗಿ ಈ ಅಂಗವು ಗರಿಷ್ಠ ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಹಾನಿಕಾರಕ ಹಸ್ತಕ್ಷೇಪಗಳೊಂದಿಗೆ ದುರುಪಯೋಗಪಡಿಸಿಕೊಳ್ಳದಿದ್ದಾಗ ಪರಿಪೂರ್ಣ ಸ್ಥಿತಿಯಲ್ಲಿ ಇಡಲಾಗುತ್ತದೆ. ಉದಾಹರಣೆಗೆ, ದ್ವೇಷ, ಹಿಂಸೆ, ಅಸೂಯೆ, ಆಳವಾದ ಅಸೂಯೆ, ಭಾವೋದ್ರೇಕಗಳು, ಖಿನ್ನತೆಯ ದುಃಖ, ಮದ್ಯದಂತಹ ಮಾದಕ ವ್ಯಸನಗಳು, ಅಫೀಮು, ಹೆರಾಯಿನ್, ಮಾರ್ಫಿನ್, ಕೊಕೇನ್ ಮತ್ತು ನಿಕೋಟಿನ್. ನಾವು ಹೃದಯದ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ ಎಂದು ತಿಳಿದರೆ ಆಶ್ಚರ್ಯವಾಗುತ್ತದೆ. ನಾವು ಒಂದು ಕಣ್ಣನ್ನು ಕಳೆದುಕೊಂಡರೆ ನಮಗೆ ಇನ್ನೂ ಒಂದು ಕಣ್ಣು ಕಾಣಿಸುತ್ತದೆ. ಕಿವುಡ ಕಿವಿಯು ನಮ್ಮನ್ನು ಇತರರೊಂದಿಗೆ ಕೇಳುವುದನ್ನು ತಡೆಯುವುದಿಲ್ಲ. ಗಾಯಗೊಂಡ ಕಾಲಿಗೆ ಮೂಳೆ ಚಿಕಿತ್ಸೆ ತರಬೇತಿ ನೀಡಬಹುದು. ಅನೇಕ ಜನರು ಕೇವಲ ಒಂದು ತೋಳು ಮತ್ತು ಒಂದು ಕೈಯಿಂದ ಉತ್ತಮ ಕೆಲಸಗಳನ್ನು ನಿರ್ವಹಿಸುತ್ತಾರೆ, ಆದರೂ ನಮಗೆ ಒಂದೇ ಹೃದಯವಿದೆ. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನವು ಅದ್ಭುತವಾದ ಹೃದ್ರೋಗಶಾಸ್ತ್ರದ ಪ್ರಗತಿಯೊಂದಿಗೆ ನಮ್ಮನ್ನು ಆಶ್ಚರ್ಯಗೊಳಿಸಿದೆಯಾದರೂ ಧನಾತ್ಮಕ ಫಲಿತಾಂಶಗಳೊಂದಿಗೆ ಮೊದಲ ಮಾನವ ಹೃದಯ ಕಸಿ ಮಾಡುವಲ್ಲಿ ಯಶಸ್ವಿಯಾದ ದಕ್ಷಿಣ ಆಫ್ರಿಕಾದ ಡಾ ಸಿ ಬರ್ನಾರ್ಡ್ ಅವರ ಪ್ರಕರಣವನ್ನು ನಾವು ಉಲ್ಲೇಖಿಸೋಣ. ದೋಷಪೂರಿತ ಹೃದಯಗಳೊಂದಿಗೆ ಜನಿಸಿದ ಅನೇಕ ಮಾನವರಿಗೆ ಎಂತಹ ಆಶೀರ್ವಾದ. ಸಂಧಿವಾತ, ಅಪಧಮನಿಕಾಠಿಣ್ಯ, ಅಪಧಮನಿಯ ಅಧಿಕ ರಕ್ತದೊತ್ತಡ, ಮಧುಮೇಹ, ಸಿಫಿಲಿಸ್, ಕ್ಯಾನ್ಸರ್ ಇತ್ಯಾದಿಗಳಿಂದ ಪೀಡಿತ ಹೃದಯ ರಕ್ತನಾಳದ ಸಮಸ್ಯೆಗಳೊಂದಿಗೆ ಜನಿಸಿದವರಿಗೂ ಈಗ ಭರವಸೆ ಇರುತ್ತದೆ. ಅವರು ಭರವಸೆಯ ಹೊಸ ಬೆಳಕನ್ನು ಸ್ವಲ್ಪ ಹೆಚ್ಚು ಮತ್ತು ಉತ್ತಮವಾಗಿ ಬದುಕಲು ಮರುಜನ್ಮ ಮಾಡುವುದನ್ನು ನೋಡುತ್ತಾರೆ. ಆದರೂ ಸಹಜ ಹೃದಯದ ಮೌಲ್ಯ ಮತ್ತು ಸ್ಥಳವು ಅಗಣಿತವಾಗಿದೆ ಮತ್ತು ಭರಿಸಲಾಗದಷ್ಟು ಅಮೂಲ್ಯವಾಗಿದೆ. ಆದಾಗ್ಯೂ ಮನುಷ್ಯನ ಅವಿಭಾಜ್ಯ ಸಂತೋಷವನ್ನು ದೈಹಿಕವಾಗಿ ಆರೋಗ್ಯಕರ ಹೃದಯದಿಂದ ಮಾತ್ರ ಸಾಧಿಸಲಾಗುವುದಿಲ್ಲ. ಮಾನವನಿಗೆ ಭೂಮಿಯ ಮೇಲಿನ ವರ್ಷಗಳು ಕಡಿಮೆ ಮತ್ತು ಇವುಗಳು ಸಮಸ್ಯೆಗಳು ಮತ್ತು ತೊಂದರೆಗಳಿಂದ ತುಂಬಿವೆ. ಇಂದು ಮಾನವ ಜೀವನದಲ್ಲಿ ನಿಸ್ಸಂದೇಹವಾಗಿ ಇತರ ಮೌಲ್ಯಗಳಿವೆ. ಪರಿಪೂರ್ಣ ಆರೋಗ್ಯದ ಜೊತೆಗೆ ಇದು ಸರಳ ಮತ್ತು ಸಂತೋಷದ ಜೀವನವನ್ನು ಸಾಧಿಸಲು ಕೊಡುಗೆ ನೀಡುತ್ತದೆ. ಮನುಷ್ಯರ ಬಗ್ಗೆ ಅಲ್ಲಗಳೆಯಲಾಗದ ಸತ್ಯವೆಂದರೆ ದೈಹಿಕ ಆರೋಗ್ಯವು ನೇರವಾಗಿ ಮಿದುಳಿಗೆ ಸಂಬಂಧಿಸಿದೆ ಮತ್ತು ಅಲ್ಲಿಂದ ಅನಿಸಿಕೆಗಳು, ಭಾವನೆಗಳು, ಪ್ರೀತಿ ಮತ್ತು ಭಾವನೆಗಳ ಅಲೆಗಳು ಹೃದಯ ಮತ್ತು ನರಮಂಡಲದ ಮೂಲಕ ಇಡೀ ದೇಹದ ಮೂಲಕ ಹೊರಹೊಮ್ಮುತ್ತವೆ. ಬುದ್ಧಿವಂತ ಸೊಲೊಮೋನನು ತನ್ನ ನಾಣ್ಣುಡಿಗಳಲ್ಲಿ ಹೀಗೆ ಹೇಳುತ್ತಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಅದು ಜೀವವನ್ನು ನೀಡುತ್ತದೆ. ನಾಣ್ಣುಡಿಗಳು 4:23. ಹೃದಯದ ನಿರ್ದೇಶನವು ಮನಸ್ಸಿನಿಂದ ಮುಂಚಿತವಾಗಿರುತ್ತದೆ. ಬಂಗಾರದ ಹೃದಯ, ಉದಾತ್ತ ಹೃದಯ ಅಥವಾ ಕಲ್ಲಿನ ಹೃದಯ ಹೊಂದಿರುವ ಅಥವಾ ಕ್ರೂರ ಹೃದಯದ ವ್ಯಕ್ತಿಯ ಬಗ್ಗೆ ನಾವು ಪ್ರತಿದಿನ ಸಾಕಷ್ಟು ಕೇಳುತ್ತೇವೆ. ಅವರ ಎಲ್ಲಾ ಆಲೋಚನೆಗಳು ಬಹಿರಂಗವಾಗಿರುವುದರಿಂದ ಅವರಿಗೆ ಹೃದಯವಿದೆ ಎಂದು ಸಹ ತಿಳಿದಿರದ ವ್ಯಕ್ತಿಗಳು ಇದ್ದಾರೆ. ಇಂದು ಈಗಾಗಲೇ ಹತಾಶರಾಗಿರುವ ಯುವಕರು ಇನ್ನೂ ಇದ್ದಾರೆ. ಈ ಎಲ್ಲಾ ಸಂದರ್ಭಗಳಲ್ಲಿ, ಜೀವನದ ಕಷ್ಟದ ಸಮಯದಲ್ಲಿಯೂ ಸಹ, ನಾವು ಸಾಧ್ಯವಾದಷ್ಟು ಎಲ್ಲ ಜನರೊಂದಿಗೆ, ಅಭಾಗಲಬ್ಧರೊಂದಿಗೆ ಸೌಹಾರ್ದತೆಯನ್ನು ಅಭ್ಯಾಸ ಮಾಡಬೇಕು. ದೈವಿಕ ರೋಗನಿರ್ಣಯದ ಪ್ರಕಾರ ಮಾನವ ಹೃದಯವು ದೈಹಿಕವಾಗಿ ಹೆಚ್ಚು ಆಧ್ಯಾತ್ಮಿಕವಾಗಿ ಮತ್ತು ನೈತಿಕವಾಗಿ ನರಳುತ್ತದೆ, ಮತ್ತು ಇದು ನಿಖರವಾಗಿ ಖಿನ್ನತೆಯ ಭಾವನಾತ್ಮಕ ಸ್ಥಿತಿಯಾಗಿದ್ದು ಅದು ದೈಹಿಕ ಅನಾರೋಗ್ಯವನ್ನು ಉಂಟುಮಾಡುತ್ತದೆ ಮತ್ತು ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಕಾರಣಕ್ಕಾಗಿ ಅನೇಕ ಸಮರ್ಥ ಶಸ್ತ್ರಚಿಕಿತ್ಸಕರು ಸೈಕೋಥೆರಪಿ ಮತ್ತು ಸೈಕೋಪಾಥಾಲಜಿಯ ಅನ್ವಯದೊಂದಿಗೆ ತಮ್ಮ ಸಮರ್ಥ ಕೆಲಸವನ್ನು ಪೂರೈಸುತ್ತಾರೆ. ಖಿನ್ನತೆಗೆ ಒಳಗಾದ ಜನರು ಸಾಮಾನ್ಯವಾಗಿ ಕ್ಲಿನಿಕಲ್ ಸೈಕೋಥೆರಪಿಟಿಕ್ ಚಿಕಿತ್ಸೆಗೆ ಅಥವಾ ಶಸ್ತ್ರಚಿಕಿತ್ಸೆಯ ಮಧ್ಯಸ್ಥಿಕೆಗಳಿಗೆ ಅಷ್ಟೇನೂ ಪ್ರತಿಕ್ರಿಯಿಸುವುದಿಲ್ಲ ಎಂದು ಅನುಭವವು ತೋರಿಸಿದೆ. ಮನುಷ್ಯನ ಹೃದಯವನ್ನು ಪವಿತ್ರ ಗ್ರಂಥಗಳಲ್ಲಿ, ಪವಿತ್ರ ಬೈಬಲ್ ಮೊದಲ ಬಾರಿಗೆ ಉಲ್ಲೇಖಿಸಲಾಗಿದೆ. ಅಲ್ಲಿ ದೇವರು ಈ ಕೆಳಗಿನವುಗಳನ್ನು ಪ್ರತಿಪಾದಿಸುತ್ತಾನೆ, ಮತ್ತು ಅವನ ಹೃದಯದ ಆಲೋಚನೆಗಳ ಪ್ರತಿಯೊಂದು ಕಲ್ಪನೆಯು ನಿರಂತರವಾಗಿ ಕೆಟ್ಟದ್ದಾಗಿದೆ. ಜೆನೆಸಿಸ್ 6:56. ಅನೇಕ ಶತಮಾನಗಳ ನಂತರ ದೇವರ ಪ್ರವಾದಿ ಯೆರೆಮೀಯನು ದೃಢೀಕರಿಸುತ್ತಾನೆ, ಹೃದಯವು ಎಲ್ಲಕ್ಕಿಂತ ಮೋಸದಾಯಕವಾಗಿದೆ ಮತ್ತು ದುಷ್ಟವಾಗಿದೆ, ಅದನ್ನು ಯಾರು ತಿಳಿಯುವರು? ಕರ್ತನಾದ ನಾನು ಒಬ್ಬ ಮನುಷ್ಯನಿಗೆ ಅವನ ನಡವಳಿಕೆಗೆ ಅನುಗುಣವಾಗಿ ಪ್ರತಿಫಲವನ್ನು ನೀಡುವಂತೆ ಹೃದಯವನ್ನು ಶೋಧಿಸುತ್ತೇನೆ. ಜೆರೆಮೀಯ 17:9-10. ನೂರಾರು ವರ್ಷಗಳು ಈಗಾಗಲೇ ಕಳೆದಿವೆ. ದೇವರ ಮಗನಾದ ಕರ್ತನಾದ ಯೇಸು ಕ್ರಿಸ್ತನು ಬೋಧಿಸಿದನು, ಆದರೆ ಬಾಯಿಯಿಂದ ಹೊರಬರುವುದು ಹೃದಯದಿಂದ ಹೊರಬರುತ್ತದೆ, ಮತ್ತು ಇದು ಮನುಷ್ಯನನ್ನು ಕಲುಷಿತಗೊಳಿಸುತ್ತದೆ. ಏಕೆಂದರೆ ದುಷ್ಟ ಆಲೋಚನೆಗಳು, ಕೊಲೆಗಳು, ಕೆಟ್ಟ ಆಲೋಚನೆಗಳು ಹೊರಬರುತ್ತವೆ. ಹೃದಯ ವ್ಯಭಿಚಾರ, ವ್ಯಭಿಚಾರ ಕಳ್ಳತನ, ಸುಳ್ಳು ಸಾಕ್ಷ್ಯಗಳು, ಧರ್ಮನಿಂದೆಗಳು. Matthew 15:18-19. ಕ್ರಿಸ್ತನ ಆ ಕಾಲದಿಂದಲೂ ಭೂಮಿಯ ಮೇಲೆ ವಿಷಯಗಳು ಸುಧಾರಿಸಿವೆಯೇ? ಇಲ್ಲ, ಸಂಪೂರ್ಣವಾಗಿ ಇಲ್ಲ. ಮಾನವೀಯತೆಯು ಇನ್ನೂ ಅದೇ ದುಷ್ಟತನದಿಂದ ಬಳಲುತ್ತಿದೆ, ಏಕೆಂದರೆ ಅವರ ಹೃದಯಗಳು ದುಷ್ಟತನದ ಕಡೆಗೆ ಭ್ರಷ್ಟಗೊಳ್ಳುತ್ತಲೇ ಇರುತ್ತವೆ. ವಿಜ್ಞಾನದ ವಿಜಯ ಶ್ಲಾಘನೀಯ. ಹಲವಾರು ದೇಶಗಳಲ್ಲಿ ಹೃದ್ರೋಗ ತಜ್ಞರು ಈಗ ಹೃದಯ ಕಸಿ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾರೆ ಮತ್ತು ಕೆಲವರು ಸ್ಪಷ್ಟವಾಗಿ ಯಶಸ್ವಿಯಾಗಿದ್ದಾರೆ. ಆದರೆ 3000 ವರ್ಷಗಳ ಹಿಂದೆ ಹೃದಯ ಕಸಿ ಮಾಡುವ ಭರವಸೆ ನೀಡಿದ ದೈವಿಕ ಸೃಷ್ಟಿಕರ್ತ, ನಾನು ನಿಮಗೆ ಹೊಸ ಹೃದಯವನ್ನು ನೀಡುತ್ತೇನೆ ಮತ್ತು ನಿಮ್ಮೊಳಗೆ ಹೊಸ ಚೈತನ್ಯವನ್ನು ಇಡುತ್ತೇನೆ ಮತ್ತು ನಿಮ್ಮ ದೇಹದಿಂದ ಕಲ್ಲಿನ ಹೃದಯವನ್ನು ತೆಗೆದುಹಾಕುತ್ತೇನೆ ಮತ್ತು ನಾನು ನಿಮಗೆ ಕೊಡುತ್ತೇನೆ ಮಾಂಸದ ಹೃದಯ. Ezekiel 36:26. ನಾವು ಇನ್ನೂ ಜಾರಿಯಲ್ಲಿರುವ ದೇವರ ಕೊಡುಗೆಗೆ ಹಾಜರಾಗಲು ಚೆನ್ನಾಗಿ ಮಾಡುತ್ತೇವೆ. ಆತ್ಮ ಮತ್ತು ವಧು ಹೇಳುತ್ತಾರೆ, ಬಾ, ಮತ್ತು ಬಾಯಾರಿದವನು ಬರಲಿ, ಮತ್ತು ಯಾರು ಜೀವಜಲವನ್ನು ಮುಕ್ತವಾಗಿ ತೆಗೆದುಕೊಳ್ಳಲು ಬಯಸುತ್ತಾರೆ. Prakatane 22:17. ಸಾವಯವ ಕಾಯಿಲೆಗಳಲ್ಲಿ ತಜ್ಞರಿಂದ ಶಸ್ತ್ರಚಿಕಿತ್ಸೆಯ ಮಧ್ಯಸ್ಥಿಕೆ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಿಯ ಜೀವನವನ್ನು ವಿಸ್ತರಿಸಬಹುದು. ಆದಾಗ್ಯೂ ಅಂತಹ ಜೀವನವು ಚಿಕ್ಕದಾಗಿದೆ ಮತ್ತು ಸೀಮಿತವಾಗಿರುವುದನ್ನು ನಿಲ್ಲಿಸುವುದಿಲ್ಲ. ಒಂದು ದಿನ ಅನಿವಾರ್ಯವಾಗಿ ಸಾವಿನೊಂದಿಗೆ ಕೊನೆಗೊಳ್ಳುತ್ತದೆ. ಮನುಷ್ಯನ ಜೀವಿತಾವಧಿಯನ್ನು ಹೆಚ್ಚಿಸಲು ವಿಜ್ಞಾನವು ಅಂತಹ ಪ್ರಯತ್ನಗಳನ್ನು ಮಾಡಿದರೆ, ಯೇಸುಕ್ರಿಸ್ತನ ದೈವಿಕ ವಾಗ್ದಾನವನ್ನು ನಾವು ಎಷ್ಟು ಹೆಚ್ಚು ಹಿಡಿದಿಟ್ಟುಕೊಳ್ಳಬೇಕು. ನಾವೆಲ್ಲರೂ ಕ್ರಿಸ್ತನ ನ್ಯಾಯಮಂಡಳಿಯ ಮುಂದೆ ಹಾಜರಾಗುವುದು ಅವಶ್ಯಕ. ಒಬ್ಬನು ತಾನು ಭೂಮಿಯಲ್ಲಿದ್ದಾಗ ಅವನು ಮಾಡಿದ ಕಾರ್ಯಗಳ ಪ್ರಕಾರ ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಸ್ವೀಕರಿಸಲ್ಪಡುತ್ತಾನೆ. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆಂದು ತಿಳಿದುಕೊಂಡು, ಹಳೆಯವುಗಳು ಕಳೆದು ಹೋಗಿವೆ, ಈಗೋ ಎಲ್ಲಾ ಹೊಸವುಗಳಾಗಿವೆ. 2 Corinthians 5:10-17. ನಿಮ್ಮ ಹೃದಯವು ದೇವರ ಮುಂದೆ ಸರಿಯಿಲ್ಲ ಎಂದು ನಿಮ್ಮ ಆತ್ಮಸಾಕ್ಷಿಯು ನಿಮ್ಮನ್ನು ದೂಷಿಸುತ್ತಿದ್ದರೆ. Kaidegalu 8:21. ನಂತರ ಕೀರ್ತನೆಗಾರ ಡೇವಿಡ್ನೊಂದಿಗೆ ಹೀಗೆ ಕೇಳಿ, ಓ ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ಸೃಷ್ಟಿಸಿ ಮತ್ತು ನನ್ನಲ್ಲಿ ನೀತಿವಂತ ಆತ್ಮವನ್ನು ನವೀಕರಿಸು. Kirtane 51:10. ನೀವು ಇದನ್ನು ಮಾಡಿದರೆ ದೇವರಿಂದ 100% ಗ್ಯಾರಂಟಿ ಇದೆ ಎಂದು ತಿಳಿಯಿರಿ. ನಿಮ್ಮ ಹೃದಯದ ಆಧ್ಯಾತ್ಮಿಕ ಕಾಯಿಲೆಗೆ ಗುಣಪಡಿಸುವ ಭರವಸೆ ಇದೆ, ಏಕೆಂದರೆ ದೇವರು ವಾಗ್ದಾನ ಮಾಡಿದ್ದಾನೆ ಮತ್ತು ನಿಮಗೆ ಹೊಸ ಹೃದಯ ಮತ್ತು ಶಾಶ್ವತ ಜೀವನವನ್ನು ನೀಡಲು ಬಯಸುತ್ತಾನೆ.